ಅಧ್ಯಾಯ 25. ವೃಂದಾವನದಲ್ಲಿ ವಿನಾಶಕರ ಮಳೆ. ವೃಂದಾವನದ ನಿವಾಸಿಗಳು ತನಗೆ ಅರ್ಪಿಸುತ್ತಿದ್ದ ಯಜ್ಞವನ್ನು ಕೃಷ್ಣನು ನಿಲ್ಲಿಸಿದನು ಎಂದು ಇಂದ್ರನಿಗೆ ಗೊತ್ತಾದಾಗ ನಂದ ಮಹಾರಾಜನ ಅನುಯಾಯಿಗಳಾಗಿದ್ದ ವೃಂದಾವನದ ನಿವಾಸಿಗಳನ್ನು ಸ್ವತಃ ಕೃಷ್ಣನೇ ರಕ್ಷಿಸುತ್ತಿದ್ದ ಎಂದು ಚೆನ್ನಾಗಿ ತಿಳಿದಿದ್ದರೂ ತನ್ನ ಕೋಪವನ್ನು ಅವರ ಮೇಲೆ ತೀರಿಸಿಕೊಂಡ. ಮೋಡಗಳ ನಿಯಂತ್ರಕನಾಗಿ ಇಂದ್ರನು ಸಂವರ್ತಕ ಎನ್ನುವ ಮೋಡವನ್ನು ಕರೆದನು. ಇಡೀ ಬ್ರಹ್ಮಾಂಡವನ್ನೇ ವಿನಾಶ ಮಾಡುವ ಅಗತ್ಯವಿದ್ದಾಗ ಈ ಮೋಡವನ್ನು ಬರಮಾಡಲಾಗುತ್ತದೆ. ವೃಂದಾವನಕ್ಕೆ ಹೋಗಿ ಇಡೀ ಪ್ರದೇಶದಲ್ಲಿ ಪ್ರವಾಹ ಉಂಟಾಗುವಂತೆ ಧಾರಾಕಾರವಾಗಿ ಮಳೆಯನ್ನು ಸುರಿಸಬೇಕೆಂದು ಇಂದ್ರನು ಆ ಮೋಡಕ್ಕೆ ಅಪ್ಪಣೆ ಮಾಡಿದನು. ರಾಕ್ಷಸರು ಬಹು ಬಲಶಾಲಿಗಳಾದಾಗ ಅವರು ಪರಮ ನಿಯಂತ್ರಕನಾದ ದೇವಪುರುಷನನ್ನು ಧಿಕ್ಕರಿಸಿ ನಡೆಯುತ್ತಾರೆ. ಇಂದ್ರನು ರಾಕ್ಷಸನಲ್ಲದಿದ್ದರೂ ಭೌತಿಕ ಜಗತ್ತಿನಲ್ಲಿ ತನ್ನ ಸ್ಥಾನದಿಂದ ಅಹಂಕಾರಿಯಾಗಿ ಮೆರೆಯುತ್ತಿದ್ದ. ಅವನು ಪರಮ ನಿಯಂತ್ರಕನಿಗೆ ಸವಾಲು ಒಡ್ಡಲು ಬಯಸಿದ. ಆ ಕಾಲದ ಮಟ್ಟಿಗಾದರೂ ತಾನು ಕೃಷ್ಣನಷ್ಟು ಬಲಶಾಲಿ ಎಂದು ಇಂದ್ರನು ಭಾವಿಸಿದ. ಅವನು ವೃಂದಾವನದ ನಿವಾಸಿಗಳ ಸೊಕ್ಕನ್ನು ನೋಡಿ, ಅವರು ಕಾಡಿನ ನಿವಾಸಿಗಳು ಮಾತ್ರ, ಆದರೆ ತಮ್ಮ ಸ್ನೇಹಿತ ಕೃಷ್ಣನಲ್ಲಿ ಅತಿ ಮೋಹದಿಂದ ದೇವತೆಗಳನ್ನು ಧಿಕ್ಕರಿಸುವಷ್ಟು ಧೈರ್ಯ ಅವರಿಗೆ ಬಂದಿದೆ. ಕೃಷ್ಣನು ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇ ಎಂದು ಹೇಳಿದನು. ಭಗವದ್ಗೀತೆಯಲ್ಲಿ ಕೃಷ್ಣನು ದೇವತೆಗಳನ್ನು ಪೂಜಿಸುವವರು ಅಷ್ಟೇನೂ ಜಾಣರಲ್ಲ ಎಂದಿದ್ದಾನೆ. ಎಲ್ಲ ಬಗೆಯ ಪೂಜೆಯನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಮನಸ್ಸನ್ನು ನಿಲ್ಲಿಸಬೇಕೆಂದು ಅವನು ಹೇಳಿದ್ದಾನೆ. ಇಂದ್ರನ ಕೋಪವನ್ನು ಪ್ರಚೋದಿಸಿ ಅನಂತರ ಅವನಿಗೆ ಕೃಷ್ಣನು ಶಿಕ್ಷೆಯನ್ನು ಕೊಟ್ಟದ್ದು. ದೇವತೆಯು ಕೋಪ ಮಾಡಿಕೊಂಡರೂ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗಿರುವ ತನ್ನ ಭಕ್ತರು ಯಾವ ದೇವತೆಯನ್ನೂ ಪೂಜಿಸುವ ಅಗತ್ಯವಿಲ್ಲ ಎನ್ನುವುದಕ್ಕೆ ಸ್ಪಷ್ಟವಾದ ಸೂಚನೆ. ಕೃಷ್ಣನು ತನ್ನ ಭಕ್ತರಿಗೆ ಎಲ್ಲ ರಕ್ಷಣೆಯನ್ನು ಕೊಡುತ್ತಾನೆ. ಅವರು ಅವನ ಕೃಪೆಯನ್ನೇ ನೆಚ್ಚಬೇಕು. ವೃಂದಾವನದ ನಿವಾಸಿಗಳ ಕಾರ್ಯವನ್ನು ಶಪಿಸಿ ಇಂದ್ರನು ದೇವತೆಗಳ ಅಧಿಕಾರವನ್ನು ವಿರೋಧಿಸಿರುವುದರಿಂದ ವೃಂದಾವನದ ನಿವಾಸಿಗಳು ಭೌತಿಕ ಜೀವನದಲ್ಲಿ ಕಷ್ಟಪಡುವರು. ದೇವತೆಗಳಿಗೆ ಯಜ್ಞ ಮಾಡುವುದನ್ನು ಅಲಕ್ಷ್ಯ ಮಾಡಿ ಅವರು ಭವಸಾಗರದ ಅಡ್ಡಿಗಳನ್ನು ದಾಟಲಾರರು ಎಂದು ಹೇಳಿದನು. ಮುಂದುವರೆದು ಇಂದ್ರನು ವೃಂದಾವನದ ಈ ಗೋಪಾಲಕರು ಕೃಷ್ಣ ಎನ್ನುವ ಹರಟೆ ಮಲ್ಲನ ಮಾತು ಕೇಳಿ ನನ್ನ ಅಧಿಕಾರವನ್ನು ಉಪೇಕ್ಷೆ ಮಾಡಿದ್ದಾರೆ. ಅವನು ಇನ್ನೂ ಮಗು ಅಷ್ಟೇ. ಈ ಮಗುವಿನ ಮಾತನ್ನು ಕೇಳಿ ಅವರು ನನಗೆ ಕೋಪ ಬರುವಂತೆ ಮಾಡಿದ್ದಾರೆ ಎಂದನು. ಸಂವರ್ತಕ ಮೋಡಕ್ಕೆ ವೃಂದಾವನದ ಸಂಪತ್ತನ್ನು ಹಾಳು ಮಾಡುವಂತೆ ಅಪ್ಪಣೆ ಮಾಡಿದನು. ಇಂದ್ರನು ವೃಂದಾವನದ ಜನರು ತಮ್ಮ ಪ್ರಾಪಂಚಿಕ ಸಂಪತ್ತು ಮತ್ತು ಅವರ ಪುಟ್ಟ ಸ್ನೇಹಿತ ಕೃಷ್ಣನು ಇರುವನೆಂಬ ಆತ್ಮವಿಶ್ವಾಸ ಇವುಗಳ ಅಹಂಕಾರದಿಂದ ತೀರಾ ಬೀಗುತ್ತಿದ್ದಾರೆ. ಅವನು ಹರಟೆ ಮಲ್ಲ, ಅವನದು ಹುಡುಗಾಟಿಕೆ. ತಾನು ಬಹಳ ತಿಳಿದವನು ಎಂದು ಅವನು ಭಾವಿಸಿದ್ದರೂ ಬ್ರಹ್ಮಾಂಡದ ವಿಷಯ ಅವನಿಗೆ ತಿಳಿಯದು. ಈ ಜನರು ಕೃಷ್ಣನ ಮಾತನ್ನು ಇಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದರಿಂದ ಅವರಿಗೆ ಶಿಕ್ಷೆಯಾಗಬೇಕು. ಆದುದರಿಂದ ಸಂವರ್ತಕ ಮೋಡಕ್ಕೆ ವೃಂದಾವನವನ್ನು ಮುಳುಗಿಸಿ ಬಿಡುವಂತೆ ಅಪ್ಪಣೆ ಮಾಡಿದ್ದೇನೆ. ಅವರ ಹಸುಗಳೊಂದಿಗೆ ಅವರು ನಾಶವಾಗಬೇಕು ಎಂದನು. ಹಳ್ಳಿಯಲ್ಲಿ ಅಥವಾ ಊರಿನ ಹೊರಗೆ ನಿವಾಸಿಗಳು ತಮ್ಮ ಅಭ್ಯುದಯಕ್ಕೆ ಹಸುಗಳನ್ನೇ ನೆಚ್ಚಿಕೊಳ್ಳಬೇಕು ಎಂದು ಸೂಚಿಸಿದೆ. ಹಸುಗಳು ನಾಶವಾದಾಗ ಜನರ ಎಲ್ಲ ಶ್ರೀಮಂತಿಕೆಯೂ ನಾಶವಾಗುತ್ತದೆ. ಸಂವರ್ತಕಕ್ಕೂ ಅದರ ಸಂಗಾತಿ ಮೋಡಗಳಿಗೂ ಇಂದ್ರನು ವೃಂದಾವನಕ್ಕೆ ಹೋಗುವಂತೆ ಅಪ್ಪಣೆ ಮಾಡಿದಾಗ ಅವುಗಳಿಗೆ ಹೆದರಿಕೆಯಾಯಿತು. ಆದರೆ ಇಂದ್ರರಾಜನು, ನೀವು ಮೊದಲು ಹೋಗಿ, ನಾನು ಐರಾವತವನ್ನೇರಿ ಪ್ರಚಂಡ ಮಾರುತಗಳನ್ನೊಳಗೂಡಿ ಬರುತ್ತೇನೆ. ವೃಂದಾವನದ ನಿವಾಸಿಗಳನ್ನು ನಾಶ ಮಾಡಲು ನನ್ನ ಎಲ್ಲ ಶಕ್ತಿಯನ್ನೂ ಪ್ರಯೋಗಿಸುತ್ತೇನೆ ಎಂದನು. ಇಂದ್ರರಾಜನು ಅಪ್ಪಣೆ ಮಾಡಿದಾಗ ಎಲ್ಲ ಅಪಾಯಕಾರಿ ಮೋಡಗಳು ವೃಂದಾವನದ ಮೇಲೆ ಕಾಣಿಸಿಕೊಂಡವು ಮತ್ತು ತಮ್ಮ ಎಲ್ಲ ಶಕ್ತಿಯನ್ನು ಬಳಸಿ ಧಾರಾಕಾರವಾಗಿ ಮಳೆಯನ್ನು ಸುರಿಸಲು ಪ್ರಾರಂಭಿಸಿದವು. ಒಂದೇ ಸಮನೆ ಗುಡುಗು ಮತ್ತು ಮಿಂಚುಗಳ ಹಾವಳಿ, ಬಲವಾದ ಗಾಳಿ ಮತ್ತು ನಿಲ್ಲದೆ ಒಂದೇ ಸಮನೆ ಸುರಿವ ಮಳೆ, ಮಳೆಯ ಹನಿಗಳು ಹರಿತವಾದ ಬಾಣಗಳಂತೆ ಬೀಳುತ್ತಿದ್ದ ಹಾಗೆ ಕಂಡಿತು. ನಿಲ್ಲಿಸದೆ ಕಂಬಗಳಷ್ಟು ದೊಡ್ಡದಾಗಿ ನೀರನ್ನು ಸುರಿದು ಮೋಡಗಳು ಕ್ರಮೇಣ ವೃಂದಾವನದ ಭೂಮಿಯನ್ನು ಮುಚ್ಚಿಬಿಟ್ಟವು. ಎತ್ತರದ ಮತ್ತು ತಗ್ಗಿನ ಭೂಮಿಯ ನಡುವೆ ಯಾವ ವ್ಯತ್ಯಾಸವೂ ಕಾಣುತ್ತಿರಲಿಲ್ಲ. ಸನ್ನಿವೇಶವು ತುಂಬಾ ಅಪಾಯಕರವಾಗಿತ್ತು. ಪ್ರಾಣಿಗಳಿಗಂತೂ ತೀರಾ ಅಪಾಯ. ಮಳೆಯ ಜೊತೆಗೆ ಪ್ರಚಂಡ ಮಾರುತ ಬೇರೆ. ವೃಂದಾವನದ ಪ್ರತಿ ಜೀವಿಯೂ ತೀಕ್ಷ್ಣ ಚಳಿಯಿಂದ ನಡುಗಲು ಪ್ರಾರಂಭಿಸಿತು. ಬೇರೆ ಯಾವ ರೀತಿಯಲ್ಲಿಯೂ ಬಿಡುಗಡೆ ಕಾಣದೆ ಅವರೆಲ್ಲ ಗೋವಿಂದನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯಲು ಬಂದರು. ವಿಶೇಷವಾಗಿ ಹಸುಗಳು ಭಾರೀ ಮಳೆಯಿಂದ ಕಷ್ಟಕ್ಕೆ ಸಿಲುಕಿ ತಲೆಯನ್ನು ತಗ್ಗಿಸಿ ತಮ್ಮ ಕರುಗಳನ್ನು ತಮ್ಮ ದೇಹದ ಕೆಳಗೆ ಇರಿಸಿಕೊಂಡು ದೇವೋತ್ತಮ ಪರಮಪುರುಷನ ಚರಣ ಕಮಲಗಳ ಆಶ್ರಯ ಪಡೆಯಲು ಅವನ ಬಳಿಗೆ ಬಂದವು. ವೃಂದಾವನ ನಿವಾಸಿಗಳೆಲ್ಲ ಕೃಷ್ಣನಿಗೆ ಮೊರೆ ಇಡಲು ಪ್ರಾರಂಭಿಸಿದರು. ಅವರು, ಪ್ರೀತಿಯ ಕೃಷ್ಣ, ನೀನು ಸರ್ವಶಕ್ತ, ನಿನ್ನ ಭಕ್ತರಲ್ಲಿ ನಿನಗೆ ಅಪಾರ ಪ್ರೀತಿ. ಕೋಪಗೊಂಡ ಇಂದ್ರನಿಂದ ಬಹಳ ತೊಂದರೆಗೆ ಸಿಲುಕಿರುವ ನಮ್ಮನ್ನು ಕಾಪಾಡು ಎಂದು ಪ್ರಾರ್ಥಿಸಿದರು. ಅವನ ಪ್ರಾರ್ಥನೆಯನ್ನು ಕೇಳಿದಾಗ ಕೃಷ್ಣನಿಗೆ ತನ್ನ ಯಜ್ಞದ ಗೌರವವನ್ನು ಕಳೆದುಕೊಂಡ ಇಂದ್ರನು, ಇದು ಮಳೆಗಾಲವಲ್ಲದಿದ್ದರೂ ಆಲಿಕಲ್ಲು ಮತ್ತು ಬಲವತ್ತರವಾದ ಗಾಳಿಗಳೊಡನೆ ಮಳೆಯನ್ನು ಸುರಿಸುತ್ತಿದ್ದಾನೆ ಎಂದು ಅರ್ಥವಾಯಿತು. ಇದು ಇಂದ್ರನ ಕೋಪದ ಉದ್ದೇಶಪೂರ್ವಕ ಪ್ರದರ್ಶನ ಎಂದು ಕೃಷ್ಣನಿಗೆ ಅರ್ಥವಾಯಿತು. ಆಗ ಅವನು ತಾನೇ ಸರ್ವಶ್ರೇಷ್ಠನೆಂದು ಬಗೆದ ಈ ದೇವತೆಯು ತನ್ನ ಮಹಾಶಕ್ತಿಯನ್ನು ತೋರಿಸುತ್ತಿದ್ದಾನೆ, ಆದರೆ ನಾನು ನನ್ನ ಪದವಿಗೆ ಸರಿಯಾಗಿ ಅವನಿಗೆ ಉತ್ತರವನ್ನು ನೀಡುತ್ತೇನೆ, ಬ್ರಹ್ಮಾಂಡದ ನಿರ್ವಹಣೆಯಲ್ಲಿ ಅವನು ಸ್ವತಂತ್ರನಲ್ಲ ಎಂದು ಅವನಿಗೆ ಕಲಿಸುತ್ತೇನೆ. ನಾನು ಎಲ್ಲದರ ಪರಮಪ್ರಭು, ಅವನ ಶಕ್ತಿಯಿಂದ ಅವನಲ್ಲಿ ಉದ್ಭವವಾಗಿರುವ ಹುಸಿ ಪ್ರತಿಷ್ಠೆಯನ್ನು ತೊಡೆದು ಹಾಕುತ್ತೇನೆ. ದೇವತೆಗಳು ನನ್ನ ಭಕ್ತರು, ಆದುದರಿಂದ ನನ್ನ ಪರಮಾಧಿಕಾರವನ್ನು ಅವರು ಮರೆಯುವಂತಿಲ್ಲ. ಆದರೆ ಹೇಗೋ ಏನೋ ಇವನಿಗೆ ಭೌತಿಕ ಶಕ್ತಿಯಿಂದ ಅಹಂಕಾರವು ಬಂದಿದೆ, ಆದುದರಿಂದ ಅವನಿಗೆ ಹುಚ್ಚು ಹಿಡಿದಿದೆ. ಈ ಹುಸಿ ಪ್ರತಿಷ್ಠೆಯು ಅವನನ್ನು ಬಿಟ್ಟು ಹೋಗುವಂತೆ ಮಾಡುತ್ತೇನೆ. ವೃಂದಾವನದ ಭಕ್ತರು ಶುದ್ಧ ಮನಸ್ಸಿನವರು. ಈಗ ಅವರು ಸಂಪೂರ್ಣವಾಗಿ ನನ್ನ ಕೃಪೆಯನ್ನೇ ಅವಲಂಬಿಸಿದ್ದಾರೆ. ಅವರನ್ನು ನಾನು ಸಂಪೂರ್ಣವಾಗಿ ನನ್ನ ರಕ್ಷಣೆಯಲ್ಲಿ ತೆಗೆದುಕೊಂಡಿದ್ದೇನೆ. ಆದುದರಿಂದ ಅವರನ್ನು ರಕ್ಷಿಸುತ್ತೇನೆ, ನನ್ನ ನಿಗೂಢ ಶಕ್ತಿಯಿಂದ ಅವರನ್ನು ಉಳಿಸುತ್ತೇನೆ ಎಂದು ನಿರ್ಣಯಿಸಿದನು. ಹೀಗೆ ಯೋಚಿಸಿ ಶ್ರೀಕೃಷ್ಣನು ಕೂಡಲೇ ಮಗುವು ನೆಲದಿಂದ ನಾಯಿ ಕೊಡೆಯನ್ನು ಎತ್ತಿಕೊಳ್ಳುವಂತೆ ಗೋವರ್ಧನಗಿರಿಯನ್ನು ಒಂದು ಕೈಯಲ್ಲಿ ಮೇಲೆ ಎತ್ತಿದನು. ಹೀಗೆ ಅವನು ಗೋವರ್ಧನಗಿರಿಯನ್ನು ಎತ್ತುವ ದಿವ್ಯ ಲೀಲೆಯನ್ನು ತೋರಿಸಿದನು. ಶ್ರೀಕೃಷ್ಣನು ತನ್ನ ಭಕ್ತರಿಗೆ ಹೀಗೆ ಹೇಳಿದನು, ನನ್ನ ಪ್ರೀತಿಯ ಸೋದರರೇ, ನನ್ನ ಪ್ರೀತಿಯ ತಂದೆಯೇ, ನನ್ನ ಪ್ರೀತಿಯ ವೃಂದಾವನ ನಿವಾಸಿಗಳೇ, ನಾನು ಮೇಲಕ್ಕೆತ್ತಿರುವ ಗೋವರ್ಧನಗಿರಿಯ ಛತ್ರಿಯ ಕೆಳಗೆ ನೀವು ಕ್ಷೇಮವಾಗಿ ಬರಬಹುದು. ಗಿರಿಗೆ ಹೆದರಿಕೊಂಡು ಅದು ನನ್ನ ಕೈಯಿಂದ ಬೀಳುವುದು ಎಂದು ಹೆದರಬೇಡಿ. ಬಲವತ್ತರವಾದ ಮಳೆ ಮತ್ತು ರಭಸದ ಗಾಳಿಗಳಿಂದ ನೀವುಗಳು ಬಹಳವಾಗಿ ಕಷ್ಟಪಟ್ಟಿದ್ದೀರಿ. ಆದುದರಿಂದ ನಾನು ಈ ಗಿರಿಯನ್ನು ಮೇಲೆತ್ತಿ ಹಿಡಿದಿದ್ದೇನೆ. ಇದು ನಿಮ್ಮನ್ನು ಛತ್ರಿಯಂತೆಯೇ ರಕ್ಷಿಸುತ್ತದೆ. ನಿಮ್ಮ ಈಗಿನ ಕಷ್ಟಗಳಿಂದ ಪಾರು ಮಾಡಲು ಇದು ಸರಿಯಾದ ವಿಧಾನ ಎಂದು ನನಗನ್ನಿಸುತ್ತದೆ. ಈ ಮಹಾಛತ್ರಿಯ ಕೆಳಗೆ ನಿಮ್ಮ ಪ್ರಾಣಿಗಳೊಂದಿಗೆ ಸುಖವಾಗಿರಿ. ಹೀಗೆ ಶ್ರೀಕೃಷ್ಣನ ಭರವಸೆಯನ್ನು ಪಡೆದು ವೃಂದಾವನ ನಿವಾಸಿಗಳೆಲ್ಲ ಗಿರಿಯ ಕೆಳಕ್ಕೆ ಬಂದರು ಮತ್ತು ತಮ್ಮ ಆಸ್ತಿ ಮತ್ತು ಪ್ರಾಣಿಗಳೊಡನೆ ಅಲ್ಲಿ ಸುರಕ್ಷಿತವಾಗಿದ್ದಂತೆ ಕಂಡಿತು. ವೃಂದಾವನದ ನಿವಾಸಿಗಳು ಮತ್ತು ಪ್ರಾಣಿಗಳು ಹಸಿವು, ಬಾಯಾರಿಕೆ ಅಥವಾ ಬೇರಾವ ಬಾಧೆಯ ತೊಂದರೆಯಿಲ್ಲದೆ ಅಲ್ಲಿ ಒಂದು ವಾರದ ಕಾಲ ಇದ್ದರು. ತನ್ನ ಎಡಗೈಯ ಕಿರುಬೆರಳಿನಿಂದ ಬೆಟ್ಟವನ್ನು ಕೃಷ್ಣನು ಹೇಗೆ ಎತ್ತಿ ಹಿಡಿದಿದ್ದ ಎನ್ನುವುದನ್ನು ಕಂಡು ಅವರು ಬೆರಗಾದರು. ಕೃಷ್ಣನ ಅಸಾಧಾರಣ ಶಕ್ತಿಯನ್ನು ನೋಡಿ ಸ್ವರ್ಗಾಧಿಪತಿಯಾದ ಇಂದ್ರನು ಸ್ತಂಭೀಭೂತನಾದನು. ಅವನ ಸಂಕಲ್ಪವು ಸಡಿಲಿತು. ಅವನು ಕೂಡಲೇ ಎಲ್ಲ ಮೋಡಗಳನ್ನು ಕರೆದು ಮಳೆಯನ್ನು ಸುರಿಸದಂತೆ ಆಜ್ಞೆ ಮಾಡಿದನು. ಎಲ್ಲ ಮೋಡಗಳು ಆಕಾಶದಿಂದ ಸಂಪೂರ್ಣವಾಗಿ ಮಾಯವಾಗಿ ಮತ್ತೆ ಸೂರ್ಯೋದಯವಾದಾಗ ಬಲವತ್ತರವಾದ ಗಾಳಿ ಮಳೆಗಳು ನಿಂತು ಹೋದವು. ಆಗ ಇದರಿಂದ ಗೋವರ್ಧನ ಗಿರಿಧರನೆಂದು ಹೆಸರು ಪಡೆದ ದೇವೋತ್ತಮ ಪರಮಪುರುಷನಾದ ಕೃಷ್ಣನು, ನನ್ನ ಪ್ರೀತಿಯ ಗೋಪಾಲಕರೇ, ಎಲ್ಲವೂ ಈಗ ನಿಂತಿದೆ. ಈಗ ನೀವು ನಿಮ್ಮ ಪತ್ನಿಯರು, ನಿಮ್ಮ ಮಕ್ಕಳು, ಗೋವುಗಳು ಮತ್ತು ಬೆಲೆಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಹುದು ಎಂದು ಹೇಳಿದನು. ಜನರು ತಮ್ಮ ಬೆಲೆಬಾಳುವ ವಸ್ತುಗಳನ್ನೆಲ್ಲ ಗಾಡಿಗಳಲ್ಲಿ ತುಂಬಿಕೊಂಡು ತಮ್ಮ ಹಸುಗಳು ಮತ್ತು ಇತರ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ನಿಧಾನವಾಗಿ ಹೊರಟರು. ಅವರು ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹೊರಟ ಹೋದ ನಂತರ ಕೃಷ್ಣನು ಗೋವರ್ಧನಗಿರಿಯನ್ನು ಹಿಂದೆ ಇದ್ದ ಸ್ಥಳದಲ್ಲಿಯೇ ಇರಿಸಿದನು. ಇದೆಲ್ಲ ಮುಗಿದ ನಂತರ ವೃಂದಾವನದ ನಿವಾಸಿಗಳೆಲ್ಲ ಕೃಷ್ಣನ ಬಳಿಗೆ ಬಂದು ಹರ್ಷಾತಿರೇಕದಿಂದ ಅವನನ್ನು ಆಲಂಗಿಸಿದರು. ಸಹಜವಾಗಿಯೇ ಕೃಷ್ಣನ ವಿಷಯದಲ್ಲಿ ಪ್ರೀತಿಯಿದ್ದ ಗೋಪಿಯರು ತಮ್ಮ ಕಣ್ಣೀರು ಬೆರೆತ ಮೊಸರನ್ನು ಅವನಿಗೆ ಅರ್ಪಿಸಿದರು ಮತ್ತು ಒಂದೇ ಸಮನೆ ಅವನನ್ನು ಹರಸಿದರು. ತಾಯಿ ಯಶೋದೆ, ತಾಯಿ ರೋಹಿಣಿ, ನಂದ ಮಹಾರಾಜ ಮತ್ತು ಬಲಶಾಲಿಗಳಲ್ಲಿ ಬಲಶಾಲಿಯಾದ ಬಲರಾಮ ಎಲ್ಲರೂ ಒಬ್ಬರಾದ ನಂತರ ಮತ್ತೊಬ್ಬರು ಕೃಷ್ಣನನ್ನು ಆಲಂಗಿಸಿದರು ಮತ್ತು ತಾನಾಗಿ ಉಕ್ಕಿ ಬಂದ ಪ್ರೀತಿಯಿಂದ ಅವನನ್ನು ಮತ್ತೆ ಮತ್ತೆ ಆಶೀರ್ವದಿಸಿದರು. ಆಕಾಶದಲ್ಲಿ ಸಿದ್ಧಲೋಕ, ಗಂಧರ್ವಲೋಕ ಮತ್ತು ಚಾರಣಲೋಕಗಳಂತಹ ವಿವಿಧ ಲೋಕವ್ಯೂಹಗಳಿಂದ ಬೇರೆ ಬೇರೆ ದೇವತೆಗಳು ತಮ್ಮ ಸಂಪೂರ್ಣ ಸಮಾಧಾನವನ್ನು ತೋರಿಸಲು ಪ್ರಾರಂಭಿಸಿದರು. ಭೂಮಿಯ ಮೇಲೆ ಅವರು ಪುಷ್ಪವೃಷ್ಟಿ ಮಾಡಿ ಬಗೆ ಬಗೆಯ ಶಂಖಗಳನ್ನು ಊದಿದರು. ನಗಾರಿಗಳನ್ನು ಬಾರಿಸಿದರು. ದೈವ ಭಕ್ತಿಯ ಪ್ರೇರಣೆಯಿಂದ ಗಂಧರ್ವಲೋಕದ ನಿವಾಸಿಗಳು ಪ್ರಭುವನ್ನು ಸಂತೋಷಪಡಿಸಲು ತಮ್ಮ ತಂಬೂರಿಗಳನ್ನು ನುಡಿಸಿ ಹಾಡತೊಡಗಿದರು. ಈ ಘಟನೆಯ ನಂತರ ತನ್ನ ಪ್ರೀತಿಯ ಸ್ನೇಹಿತರು ಮತ್ತು ಪ್ರಾಣಿಗಳಿಂದ ಆವೃತನಾಗಿ ದೇವೋತ್ತಮ ಪರಮಪುರುಷನು ಮನೆಗೆ ಹಿಂದಿರುಗಿದನು. ಎಂದಿನಂತೆ ಗೋಪಿಯರು ಗಾಢವಾದ ಭಾವನೆಯಿಂದ ಅವನ ವೈಭವದ ಲೀಲೆಗಳನ್ನು ಹಾಡಲು ಪ್ರಾರಂಭಿಸಿದರು. ಏಕೆಂದರೆ ಹಾಡು ನೇರವಾಗಿ ಅವರ ಹೃದಯದಿಂದ ಬರುತ್ತಿತ್ತು. ವೃಂದಾವನದಲ್ಲಿ ವಿನಾಶಕರ ಮಳೆ ಎಂಬ 25ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.